ಜಾತಕರಾಯ ಸತ್ಸುಕೃತ ವಿಶ್ವಾಸಾಯ ದೋಷದ್ವಿಷೇ ಭಾಸಾಯ ಪುನರಮ್ಯತೋಯ ಸದೃಶಾಯತಾಯ ಮಾದೇವಿನೆ ದಾಸಾಯ ಭಯದಾಯ ಮಧ್ವಗುರು ಹೃದ್ವಾಸಾಯ ತುಭ್ಯಂ ನಮಃ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವೀ ಮಂಗಲ ದೇವತಾ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವ ವಿಷ್ಣು ಹೃದಯಾಃ ತನ್ನಮಸ್ತೆ ಗುರುಂ ನಮಃ. ಅಸ್ಮದ್ಗುರು ಸಮಾರಂಭಾಂ ಟೀಕಾ ಕೃತ್ವಾ ಮಧ್ಯಗಾಂ ಶ್ರೀಮನ್ ಆಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಅನವದ್ಯಾತ್ಮಚಾರಿತ್ರಿಂ ವಾರಿಭಜ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾವಿದ್ಯೋತ ಭಾಸ್ಕರಂ. ಬಾಲ್ಯಪ್ರಭೃತಿಮೂಢಾತ್ಮಜನೋ ಯೇನ ಸುಶಿಕ್ಷಿತಃ ವಿಶ್ವೇಶತೀರ್ಥಗುರವೇ ನಮಸ್ತಸ್ಮೈ ದಗಾಲವೇ ಶ್ರೀಗುರುಭ್ಯೋ ನಮಃ. ಚಂದ್ರೌಷಕಾಂತಿಮೂರ್ತೌರುಗರೈರ್ಜಗಂತಿ ಸಂಜೀವಯಂತಮಿತಾತ್ಮಸುಖಂ ಪರೇಶಂ ಜ್ಞಾನಂ ಸುಧಾಕಲಶಮೇವ ಚ ಸಂದಧಾನಂ ಶೀತಂಶುಮಂಡಲಗತಂ ಸ್ಮರದಾತ್ಮಸಂಸ್ಥಂ. ಧನ್ವಂತರಿ ಭಗವಾನ್ ಪತ್ವಪಥ್ಯಾತಿ ದ್ವಂದ್ವಾದ್ಭಯಾದೃಶಭೋ ನಿರ್ಜಿತಾತ್ಮ ಯಜ್ಞಶ್ಚ ಲೋಕಾರುತತತ್ಕೃತನ್ನು ಬಲೋಗಣ ಕ್ರೋಧವಶಾರಹೀಂದ್ರಃ. ಅಜ್ಞಾನವಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೇ. ನಮೋ ಭಗವತೇ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ನಿರುದ್ಧಾಯ ನಮಃಸಂಕರ್ಷಣಾಯ ಚ. ಬುಧೈರಪಿ ಸುದುರ್ಬೋಧೇ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಃಕಣಾಃ. ಶ್ರೀಹರವೇ. ಹರಿದಾಸ ಸಾಹಿತ್ಯದ ಒಂದು ವಿಶಿಷ್ಟವಾದ ಪ್ರಕಾರ ಸುಳಾದಿಗಳು. ಆ ಸುಳಾದಿಗಳನ್ನು ಶ್ರೀಪಾದರಾಜರಿಂದ ಆರಂಭ ಮಾಡಿ ಪ್ರಾಯ ಎಲ್ಲ ಹರಿದಾಸರು ಸುಳಾದಿಗಳ ರಚನೆ ಮಾಡಿದ್ದಾರೆ. ಆದರೆ ಅತಿ ಹೆಚ್ಚು ಸಂಖ್ಯೆಯ ಸುಳಾದಿಗಳನ್ನು ರಚನೆ ಮಾಡಿದವರು ವಿಜಯದಾಸರು. ಹಾಗಾಗಿ ಅವರಿಗೆ ಸುಳಾದಿದಾಸರು ಅಂತಲೇ ಪ್ರಸಿದ್ಧಿ. ಅನೇಕ ರೀತಿಯ ಸುಳಾದಿಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಐದು ಸುಳಾದಿಗಳಿಗೆ ವಿಶೇಷವಾದ ಸ್ಥಾನ ಇದೆ. ಹಾಗೆ ತ್ಯಾಗರಾಜರ ಕೃತಿಗಳು ಅನೇಕ ಇದ್ದರೂ ಕೂಡ ಐದು ಕೃತಿಗಳನ್ನು ಪಂಚರತ್ನ ಅಂತ ಕರೆದದ್ದುಂಟು. ಅದರಂತೆ ವಿಜಯದಾಸರ ಸುಳಾದಿಗಳಲ್ಲೂ ಕೂಡ ವಿಶೇಷವಾದ ಸ್ಥಾನ ಐದು ಸುಳಾದಿಗಳಿವೆ. ಪಂಚರತ್ನ ಸುಳಾದಿಗಳು ಅಂತಲೇ ಅವುಗಳನ್ನು ಕರೆಯತಕ್ಕಂಥ ಕ್ರಮ ಇದೆ. ಭಗವಂತನ ಮೂರು ರೂಪಗಳನ್ನು ಸ್ತೋತ್ರ ಮಾಡಿದಂತಹ ಮೂರು ಸುಳಾದಿ. ಅದು ಮೂರೇ ಇರೋದಲ್ಲ, ಇರುವ ಸುಳಾದಿಗಳಲ್ಲಿ ಈ ಮೂರನ್ನು ಮುಖ್ಯವಾಗಿ ಪರಿಗಣಿಸಿದೆ. ಕಾರಣ ಇದು ಮೂರು ಕೂಡ ಮಂತ್ರ ಸುಳಾದಿಗಳೇ. ನರಸಿಂಹ, ಧನ್ವಂತರಿ, ಕಪಿಲ ಈ ಮೂರು ಭಗವದ್ ರೂಪಗಳ ಚಿಂತನೆಯನ್ನು ಹೇಳಿದ ಸುಳಾದಿಗಳು. ಇದರ ಜೊತೆಗೆ ಲಕ್ಷ್ಮಿಯ ದುರ್ಗಾರೂಪವನ್ನು ಸ್ತೋತ್ರ ಮಾಡಿದಂತಹ ದುರ್ಗಾಸ್ತೋತ್ರ ಸುಳಾದಿ, ಮುಖ್ಯಪ್ರಾಣದೇವರ ಮೂರು ಅವತಾರಗಳನ್ನು ಉಪಾಸನೆ ಮಾಡಲಿಕ್ಕೆ ಒಂದು ವಿಶಿಷ್ಟ ಕ್ರಮವಲ್ಲಿಸಿಕೊಟ್ಟ ಮುಖ್ಯಪ್ರಾಣ ಸುಳಾದಿ, ಈ ಐದನ್ನು ಪಂಚರತ್ನ ಸುಳಾದಿಗಳು ಅಂತ ಕರೀತಕ್ಕಂತಹ ಕ್ರಮ ಇದೆ. ಪ್ರಾಚೀನ ಕಾಲದಿಂದಲೂ ನಿತ್ಯದಲ್ಲಿ ಈ ಐದನ್ನು ಮಂತ್ರದಂತೆ ಪಠನೆ ಮಾಡತಕ್ಕಂಥ ಒಂದು ಸಂಪ್ರದಾಯ ಬಂದಿದೆ. ಅದರಲ್ಲಿ ಧನ್ವಂತರಿ ಸುಳಾದಿಯ ಕೆಲವು ಅಂಶಗಳನ್ನು ನೋಡತಕ್ಕಂತಹ ಪ್ರಯತ್ನವನ್ನು ಈಗ ಮಾಡ್ತಾ ಇದೆ. ಕಾರಣ ಇವತ್ತಿನ ದಿನವನ್ನ ಎರಡು ಹೆಸರಿನಿಂದ ಕರೆಯತಕ್ಕಂಥದ್ದಿದೆ. ಒಂದು ಧನ್ವಂತರಿ ಜಯಂತಿ, ಮತ್ತೊಂದು ಮೋಹಿನಿ ದ್ವಾದಶಿ ಅಂತ ಎರಡು ಕರೆಯೋದಿದೆ. ಕಾರಣ ಭಗವಂತ ಧನ್ವಂತರಿ ರೂಪದಿಂದ ಅವತಾರ ಮಾಡಿ ಅಮೃತ ಕಲಶವನ್ನು ಹಿಡಿದು ಕ್ಷೀರ ಸಮುದ್ರದಿಂದ ಆವಿರ್ಭವಿಸಿದಂತಹ ಒಂದು ಪರ್ವಕಾಲ ಇದೆ. ಭಾಗವತದ ಅಷ್ಟಮ ಸ್ಕಂದದಲ್ಲಿ ಸಮುದ್ರ ಮಥನದ ಪ್ರಕರಣವನ್ನು ಶುಕಾಚಾರ್ಯರು ನಿರೂಪಣೆ ಮಾಡುತ್ತಾ ಪರಮಾತ್ಮನ ಧನ್ವಂತರಿ ರೂಪದ ಆವಿರ್ಭಾವವನ್ನು ವರ್ಣನ ಮಾಡಿದ ಕ್ರಮ ಹೀಗಿದೆ. ಅಥೋದಧೇರ್ಮಥ್ಯಮಾನಾತ್ ಕಾಶ್ಯಪೈರಮೃತಾಸ್ಥಿಭಿಃ ಉದತಿಷ್ಠನ್ ಮಹಾರಾಜ ಪುರುಷ ಪರಮಾದ್ಭುತಃ ದೀರ್ಘಪೀವರದೋರ್ದಂಡಃ ಶಂಭುಗ್ರೀವಃ ಅರುಣೇಕ್ಷಣಃ ಶ್ಯಾಮಲತರುಣಸೃಗ್ವೀ ಸರ್ವಾಭರಣಭೂಷಿತಃ ಅಮೃತಪೂರ್ಣಕಲಶಂ ಬಿಭ್ರದ್ವಲಯಭೂಷಿತಃ ಸವೈ ಭಗವತಃ ಸಾಕ್ಷಾತ್ ವಿಷ್ಣೋಃ ಅಂಶಅಂಶಸಂಭವಃ ಧನ್ವಂತರಿರಿತಿ ಖ್ಯಾತಃ ಆಯುರ್ವೇದ ದೃಗಿಜ್ಯಭಾತ್. ಪರಮಾತ್ಮನ ಧನ್ವಂತರಿ ರೂಪವನ್ನು ಶುಕಾಚಾರ್ಯರು ವರ್ಣನೆ ಮಾಡುತ್ತಾರೆ. ಇದು ಸಾಮಾನ್ಯವಾದ ರೂಪ ಅಲ್ಲ, ಪ್ರತಿಯೊಬ್ಬರ ಒಳಗೂ ಇರತಕ್ಕಂಥ ರೂಪ. ಹಾಗಾಗಿ ಅಲ್ಲಿ ಬರೀ ಪರಮಾತ್ಮ ಅವತಾರ ಮಾಡಿದ ಅಂತ ಹೇಳೋದಿಲ್ಲ, ಬಹಳ ವಿಶಿಷ್ಟವಾದ ಪುರುಷ ಅಂತ. ಪುರುಷ ಶಬ್ದರ ಅರ್ಥ ಏನು? ವಿಷ್ಣು ಪುರಾಣ ಹೇಳ್ತದೆ, ಪುರುಷ ಅಂತ ಯಾರನ್ನ ಕರೀಬೇಕು? ನಮ್ಮನ್ನು ಕೇಳಿದ್ರೆ ಹೇಳ್ತೇವೆ ಗಂಡಸರಲ್ಲ ಪುರುಷ, ಬೋರ್ಡ್ ಹಾಕಿಬಿಟ್ಟಿರ್ತೀವಿ ಎಲ್ಲಿ ಹೋದ್ರು. ಪುರುಷರು ಸ್ತ್ರೀಯರು, ಪುರುಷ ಶಬ್ದ ಸೀಮಿತ ನಮ್ಮ ಲೆಕ್ಕದಲ್ಲಿ. ಆದರೆ ಪುರಾಣ ಹೇಳಿದ ಅರ್ಥ ಪುರುಷ ಶಬ್ದಕ್ಕೆ ಬರೀ ಗಂಡಸರು ಅಂತಲ್ಲ, ಶರೀರದಲ್ಲಿ ವಾಸ ಮಾಡುವವ ಅಂತ. ಯಾರು ಬೇಕಾರ ಯಾರು ಪುರುಷ ಶಂಕರ ಶಟ ಶರೀರದಲ್ಲಿ ವಾಸ ಮಾಡೋರು. ಪರಮಾತ್ಮನಿಗೆ ಸ್ವಲ್ಪ ಬದಲಾವಣೆ, ಪುರುಷ ಷಣ್ಮುಖ ಶಟ. ಪುರಸಂಗನೇ ಶರೀರೇಸ್ಮಿನ್ ಶಯನಾತ್ ಪುರುಷೋ ಹರಿಹಿ ಶಕಾರಸ್ಯ ಶಕಾರೋಯಂ ವ್ಯತ್ಯಯೇನ ಪ್ರಯುಜ್ಯತೆ. ಆ ಶಕಾರ ಇದ್ದದ್ದನ್ನ ಪರಮಾತ್ಮನಿಗೆ ಶ ಅಂತ ಬದಲಾಯಿಸಲಿಕ್ಕೆ ಕಾರಣ ಏನೆಂದರೆ ಈ ಶರೀರದಲ್ಲಿದ್ದರೂ ಯಾವ ವಿಕಾರವೂ ಅವನಿಗಿಲ್ಲ. ರೋಗಾದಿಗಳಿಂದ ಶಾರೀರಿಕ ವಿಕಾರ ನಮಗಾಗಬಹುದು, ಮಾನಸಿಕ ವಿಕಾರ ನಮಗಾಗಬಹುದು, ಭಗವಂತನಿಗೇನೂ ಆಗೋದಿಲ್ಲ. ಅವನು ನಿಶ್ಚಿಂತನಾಗಿರ್ತಾನೆ, ನಿರ್ಲಿಪ್ತನಾಗಿರ್ತಾನೆ, ನಿರ್ವಿಕಾರನಾಗಿರ್ತಾನೆ. ಹಾಗಾಗಿ ಭಗವಂತನನ್ನು ಪುರುಷ ಅಂತರು. ಕ್ಷೀರಸಮುದ್ರವನ್ನು ದೇವದಾನವರ ಮಥನ ಮಾಡುವಾಗ ಒಬ್ಬ ವಿಶಿಷ್ಟ ಪುರುಷ ಕಾಣಿಸಿಕೊಂಡ. ಎಂಥ ಪುರುಷ ಅವನು? ಉದತಿಷ್ಠನ್ ಮಹಾರಾಜ ಪುರುಷ ಪರಮಾದ್ಭುತ. ಬರೀ ಅದ್ಭುತ ಅಲ್ಲ ಅವನು, ಪರಮಾದ್ಭುತ ರೂಪ, ಅತ್ಯಂತ ಆಶ್ಚರ್ಯಕರವಾದರು. ಯಾಕೆಂತಂದರೆ ಅವನ ಹೆಸರು ಹೇಳಿದರೆ ಸಾಕು ರೋಗ ಎಲ್ಲ ಪರಿಹಾರ. ಸ್ಮರತಃ ಉನ್ಮಾದ ವಿಭ್ರಮಹರ ಸಾಂದ್ರಂ ಸ್ವಾನಂದಮೇವ ಪದಂ ಆಪಯತಿ ಸ್ಮ ನಿತ್ಯಂ. ಧನ್ವಂತರಿ ಮಂತ್ರದ ಧ್ಯಾನ ಶ್ಲೋಕದಲ್ಲೇ ಫಲಸ್ತುತಿಯನ್ನು ಸೇರಿಸಿ ಹೇಳುತ್ತಾರೆ ಆಚಾರ್ಯ. ಎಲ್ಲ ರೋಗಗಳನ್ನು, ಮಾನಸಿಕ ದೈಹಿಕ ಎಲ್ಲ ರೋಗಗಳನ್ನು ಪರಿಹಾರ ಮಾಡುತ್ತಾನೆ. ಬರೀ ರೋಗ ಪರಿಹಾರ ಮಾಡೋದಷ್ಟೇ ಅಲ್ಲ, ಕೆಲವೊಂದು ರೋಗ ಪರಿಹಾರ ಆಗಿರುತ್ತೆ, ಆದರೆ ಅದರ ಫಲವಾದಂತಹ ಇನ್ನು ಕೆಲವು ದೋಷಗಳು ಕಾಣಿಸಿಕೊಳ್ಳುತ್ತೆ. ಡಾಕ್ಟರ್ ಹತ್ರ ಹೋಗಿ ಕೇಳಿದ್ರೆ ಹೇಳ್ತಾರೆ, ಡಾಕ್ಟರ್ ಜ್ವರ ಎಲ್ಲ ಕಡಿಮೆ ಆಗಿದೆ ಆದರೂ ಆಯಾಸ ಇದೆ. ಅವನು ಹೇಳ್ತಾನೆ, ನೀವು ತಗೊಂಡಿರೋ ಔಷಧಿಯ ಪರಿಣಾಮ ಇನ್ನೂ ಸ್ವಲ್ಪ ದಿವಸ ಇರ್ತದೆ. ರೋಗ ಪರಿಹಾರ ಆದರೂ ಆಯಾಸ ಹೋಗಲ್ಲ, ಇದು ವಿಕಾರ. ಆದರೆ ಪರಮಾತ್ಮ ಬರೀ ರೋಗ ಪರಿಹಾರ ಮಾಡಿ ಕೈಬಿಡೋದಿಲ್ಲ, ಒಳ್ಳೆ ಆನಂದವನ್ನು ಕೊಡ್ತಾನೆ. ಜೊತೆಗೆ ಸ್ವಾನಂದಂ ಪದಂ ನಿತ್ಯಮಾಪಯಸಿ ಅಂತಹ ಪರಮಾತ್ಮನ ಆ ವಿಶಿಷ್ಟವಾದ ರೂಪ, ಆ ರೂಪಕ್ಕಿರುವ ಹೆಸರೇನು ಅಂದರೆ ಸವೈ ಭಗವತ ಸಾಕ್ಷಾತ್ ವಿಷ್ಣೋರಂಶಂಶ ಸಂಭವ ಧನ್ವಂತರಿ ರೀತಿ ಖ್ಯಾತ. ಪರಮಾತ್ಮನದ್ದೇ ಒಂದು ರೂಪ, ಪರಮಾತ್ಮನದ್ದೇ ಅಂಶ. ಅಂತಹ ಪರಮಾತ್ಮನ ರೂಪವನ್ನ ಧನ್ವಂತರಿ ಅಂತ ಕರೆಯುತ್ತಾರೆ. ಆ ಧನ್ವಂತರಿ ರೂಪದಿಂದ ಎಲ್ಲರ ರೋಗ ಪರಿಹಾರ ಮಾಡುತ್ತಾರೆ, ಆಯುಷ್ಯವನ್ನ ಅಭಿವೃದ್ಧಿ ಮಾಡುತ್ತಾರೆ. ಪರಮಾತ್ಮನ ಆ ರೂಪವನ್ನು ಸ್ಮರಣೆ ಮಾಡ್ತಾ ನಿತ್ಯದಲ್ಲಿ ಮಂತ್ರ ಜಪ ಮಾಡಬೇಕು. ಮೂರ್ಧಿ ಸ್ಥಿತಾನಮತಗೇವ ಸುಧಾಂತ್ರವಂದೀಂ ಧೂಮಧ್ಯ ಗಾಚ್ಯ ತತಏವ ಚ ತಾಲು ಸಂಸ್ಥಾತ್ ಹರ್ದಚ್ಚ ನಾಭಿಸದನಾತ್ ಅಧರಸ್ಥಿತಾಚ್ಚ ಧ್ಯಾತ್ವಾ ಅಭಿಪೂರಿತತನುಃ ದುರಿತಂ ನಿಹನ್ಯಾತ್. ಪರಮಾತ್ಮನ ಧನ್ವಂತರಿ ರೂಪವನ್ನು ಶಿರಸ್ಸಿನಿಂದ ಹಿಡಿದು ಮೂಲಾಧಾರದವರೆಗೆ ಚಿಂತನೆ ಮಾಡುತ್ತಾ ಮಂತ್ರ ಜಪ ಮಾಡಿದರೆ ಏನಾಗ್ತದೆ? ಧ್ಯಾತ್ವೈವ ಹಸ್ತತಲಗಂ ಸ್ವಮೃತಂ ಸ್ರವಂತಂ ದೇವಂ ಸಯಸ್ಯ ಶಿರಸಿ ಸ್ವಕರಂ ನಿಧಾಯ ಆವರ್ತಯನ್ಮನುಮಿಮಂ ಸಚವೀತರೋಗಃ ಪಾಪಾದಪೈತಿ ಮನಸಾ ಯದಿ ಭಕ್ತಿ ನಮ್ರಃ. ಬಹಳ ವಿಶಿಷ್ಟವಾದ ಆಚಾರ್ಯರ ಸ್ಪಷ್ಟವಾದ ಉದ್ದೇಶನೆ ತಂತ್ರಸಾರದಲ್ಲಿ ಧನ್ವಂತರಿಯ ಧ್ಯಾನ ಶ್ಲೋಕ ಬಹಳ ವಿಶಿಷ್ಟವಾದ. ಉಳಿದೆಲ್ಲ ಮಂತ್ರಗಳಿಗೆ ಒಂದೋ ಎರಡೋ ಶ್ಲೋಕ ಇದೆ ಅಷ್ಟೇ, ಧ್ಯಾನ ಶ್ಲೋಕ ಲಕ್ಷಣ. ಆದರೆ ಧನ್ವಂತರಿ ಮಂತ್ರಕ್ಕೆ ಅನೇಕ ಶ್ಲೋಕಗಳಿದ್ದಾವೆ, ವಿಶಿಷ್ಟ ಫಲಗಳನ್ನು ಹೇಳ್ತಾರೆ ಆಚಾರ್ಯ. ಧನ್ವಂತರಿ ಮಂತ್ರ ಜಪ ಹೇಗೆ ಮಾಡಬೇಕು, ಉಪದೇಶ ಹೇಗೆ ಮಾಡಬೇಕು? ಬೇರೆ ಮಂತ್ರಗಳೆಲ್ಲ ಉಪದೇಶ ಮಾಡುವಾಗ ಎದುರಿಗೆ ಕೂರಿಸಿಕೊಂಡು ಹೇಳಿದರು ಸರಿ, ಧನ್ವಂತರಿ ಮಂತ್ರ ಹಾಗಲ್ಲ. ಯಾರಿಗೆ ಉಪದೇಶ ಮಾಡಬೇಕೋ ಅವರ ತಲೆಯ ಮೇಲೆ ಕೈಯಿಟ್ಟು ಕಿವಿಯಲ್ಲಿ ಉಪದೇಶ ಮಾಡಬೇಕು. ಎಲ್ಲ ಮಂತ್ರಗಳಿಗೂ ಅದೇ ಕ್ರಮ ಅಂತಂದು ಸಂಪ್ರದಾಯ ಉಂಟು. ಆದರೆ ಸಾಮಾನ್ಯತಃ ಯಾರು ಎಲ್ಲ ಮಂತ್ರವನ್ನು ತಲೆ ಮೇಲೆ ಕೈಯಿಟ್ಟು ಉಪದೇಶ ಮಾಡಲ್ಲ. ಈ ಮಂತ್ರ ಮಾತ್ರ ಹೀಗೆ ಮಾಡಬೇಕು ಅಂತಾರೆ ಆಚಾರ್ಯ. ಶಿರಸಿ ಸ್ವಕರಂ ನಿಧಾಯ, ಉಪದೇಶ ಮಾಡುವಾಗಲೇ ಗುರುಗಳು ಮೊದಲು ತಮ್ಮ ಕೈಯಲ್ಲಿ ಆ ಧನ್ವಂತರಿಯ ಸನ್ನಿಧಾನವನ್ನು ಚಿಂತನೆ ಮಾಡಿ ಆ ಕೈಯನ್ನು ಶಿಷ್ಯನ ತಲೆಯ ಮೇಲಿಟ್ಟು ಉಪದೇಶ ಮಾಡಿ, ಉಪದೇಶ ಮಾಡುವಾಗ ಆ ಸನ್ನಿಧಾನ ಏಳೂ ಚಕ್ರಗಳಲ್ಲಿದೆ. ಕ್ರಮವಾಗಿ ಪರಮಾತ್ಮನ ರೂಪ ಹರಿದು ಬಂದಿದೆ. ಹಾಗೆ ಚಿಂತನೆ ಮಾಡಿ ಮಂತ್ರೋಪದೇಶ ಮಾಡಬೇಕು. ಶಿಷ್ಯ ಆ ಮಂತ್ರವನ್ನು ಆವೃತ್ತಿ ಮಾಡುತ್ತಾ ಇದ್ರೆ ಪಾಪಾದ ಪೈತಿ ಮನಸ, ಎಲ್ಲ ಪಾಪಗಳು ದೂರ ಆಗಿ ಹೋಗ್ತದೆ. ಪಾಪ ದೂರ ಆದರೆ ಏನಾಗ್ತದೆ? ರೋಗ ಬರೋದಿಲ್ಲ. ರೋಗ ಬರದೇ ಇದ್ರೆ ಆಯುಷ್ಯ ವೃದ್ಧಿ ಆಗ್ತದೆ. ಅದಕ್ಕೆ ಇಷ್ಟು ಮಂತ್ರದ ಒಟ್ಟು ಸಾರವನ್ನ ವಿಜಯರಾಜರು ತಮ್ಮ ಧನ್ವಂತರಿ ತುಳಾದಿಯ ಆರಂಭದಲ್ಲಿ ಎರಡೇ ಸಾಲುಗಳಲ್ಲಿ ಹೇಳಿಬಿಡ್ತಾರೆ. ಆಯು ವೃದ್ಧಿಯಾಗುವುದು, ಶ್ರೇಯಸ್ಸು ಬರುವುದು, ಕಾಯ ನಿರ್ಮಲಿನ ಕಾರಣವಾಗುವುದು, ಶರೀರ ಪರಿಶುದ್ಧವಾಗಿ ಬರ್ತದೆ. ಹೇಗೆ ಶುದ್ಧ ಆಗುತ್ತೆ? ಆಚಾರ್ಯರು ಹೇಳುತ್ತಾರೆ, ಸ್ವಮೃತಂ ಸ್ರವಂತಂ, ಶಿರಸ್ಸಿನ ಮಧ್ಯದಲ್ಲಿದ್ದುಕೊಂಡು ತನ್ನ ಕೈಯಲ್ಲಿರತಕ್ಕಂತಹ ಅಮೃತ ಕಲಶದಲ್ಲಿರುವ ಅಮೃತವನ್ನು ಸುರಿಸಿ ಬಿಡುತ್ತಾನೆ. ಯಾವಾಗ ಶರೀರಕ್ಕೆ ಅಮೃತದ ಅಭಿಷೇಕ ಆಯಿತು ಮತ್ತೆ ಆ ಶರೀರ ಪರಿಶುದ್ಧ, ಅಲ್ಲಿ ದೋಷ ಇರಲಿಕ್ಕೆ ಸಾಧ್ಯ ಇಲ್ಲ, ಪಾಪಗಳೆಲ್ಲ ದೂರ. ಹಾಗಾಗಿ ಒಳ್ಳೆ ಶ್ರೇಯಸ್ಸು ಬರ್ತದೆ. ಏನು ಶ್ರೇಯಸ್ಸು ಬರೋದು ಅಂದರೆ, ಶ್ರೇಯಸ್ಸು ಅಂದರೆ ಕೀರ್ತಿ ಅಂತ ಒಂದು ಅರ್ಥ ಇದೆ, ಹೌದು. ಆದರೆ ಶ್ರೇಯಸ್ಸು ಅನ್ನೋದಕ್ಕೆ ಕೀರ್ತಿ ಅಂತ ಬಂದರ್ಥ. ಆ ಕೀರ್ತಿಯೂ ಬರ್ತದೆ. ಒಳ್ಳೆ ಬಲಿಷ್ಠನಾದ ವ್ಯಕ್ತಿಯಾಗಿದ್ದರೆ ಅವನು ಒಳ್ಳೆ ಸತ್ಕಾರ್ಯಗಳನ್ನು ಮಾಡುತ್ತಾನೆ, ಅದರಿಂದ ಕೀರ್ತಿಯು ಬರ್ತದೆ. ಅದು ಒಂದರ್ಥ. ಇನ್ನೊಂದು ಮುಖದ ಅರ್ಥ, ಶ್ರೇಯಸ್ ಶಬ್ದಕ್ಕೆ ಲೌಕಿಕ ಸಂಪತ್ತು ಅಂತ ಅರ್ಥ. ಕಠೋಪನಿಷತ್ತಿನಲ್ಲಿ ಯಮಧರ್ಮನೇ ನಚಿಕೇತರಿಗೆ ಹೇಳಿದ ಮಾತಿದೆ, ಎರಡು ರೀತಿಯ ಮಾರ್ಗ ಇದೆ, ಒಂದು ಶ್ರೇಯೋ ಮಾರ್ಗ ಮತ್ತೊಂದು ಪ್ರೇಯೋ ಮಾರ್ಗ. ಶ್ರೇಯೋ ಮಾರ್ಗ ಅಂದರೆ ಒಳ್ಳೆ ವಿಶಿಷ್ಟವಾದ ಸಂಪತ್ತು, ಜ್ಞಾನ ಸಂಪತ್ತು. ಆ ಜ್ಞಾನ ಸಂಪತ್ತಿನ ಫಲವಾಗಿ ಮೋಕ್ಷವನ್ನು ಪಡೆಯಲಿಕ್ಕೆ ಅವಕಾಶ ಇದೆ. ಇನ್ನೊಂದು ಪ್ರೇಯಸ್ಸು, ತಾತ್ಕಾಲಿಕವಾಗಿ ಪ್ರೀತಿಯನ್ನು ಉಂಟು ಮಾಡುವಂತಹ ಲೌಕಿಕ ಸಂಪತ್ತು. ಆದರೆ ಧನ್ವಂತರಿಯ ಸ್ಮರಣೆ ಮಾಡಿ ದೇಹವನ್ನು ಬಲಿಷ್ಠ ಮಾಡಿಕೊಂಡ್ರೆ ಒಳ್ಳೆ ಜ್ಞಾನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆಯುಷ್ಯವೂ ವೃದ್ಧಿಯಾಗುತ್ತಿರುತ್ತೆ. ಆಯುಷ್ಯ ವೃದ್ಧಿಯಾಗುವುದಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಆಯುಷ್ಯದ ಪರಿಮಿತಿಯನ್ನೇ ಹೇಳಿಬಿಟ್ಟಿದ್ದಾರೆ. ಒಬ್ಬ ಮನುಷ್ಯ ಎಷ್ಟು ವರ್ಷ ಬದುಕಬಹುದು ಬೇರೆ ಮಂತ್ರವೇ ಹೇಳಿಬಿಡ್ತೀರಿ. ಆಶೀರ್ವಾದದ ಮಂತ್ರ ಶತಮಾನಂ ಭವತಿ ಶತಾಯು ಪುರುಷಃ, ಪುರುಷಃ ಶತಾಯುಹು, ನೂರೇ ವರ್ಷ. ಮತ್ತು ನೂರು ವರ್ಷ ಇದ್ದದ್ದು ವೃದ್ಧಿಯಾಗುತ್ತೆ, ಹೇಗೆ ನೂರಕ್ಕೇನಾದ್ರು ಬೋನಸ್ ಕೊಡ್ತಾರೆ ಪರಮಾತ್ಮ? ಏನಿಲ್ಲ. ಮತ್ತೆ ವೃದ್ಧಿ ಆಗುವುದು ಹೇಗೆ, ಹೆಚ್ಚಾಗುವುದು ಹೇಗೆ? ನಮ್ಮ ದೇಹದಲ್ಲಿ ಯಾವುದೇ ರೋಗಗಳಿಲ್ಲ ಅಂತಾದರೆ, ಆರೋಗ್ಯ ಇತ್ತು ಅಂತಾದರೆ, ಆ ಕ್ರಮಬದ್ಧವಾಗಿ ಪ್ರಾಣಾಯಾಮಾದಿ ಉಪಾಸನೆಗಳನ್ನು ಮಾಡುತ್ತೆ. ಆ ಪ್ರಾಣಾಯಾಮಾದಿಗಳ ಬಲ ನಮ್ಮ ಆಯುಷ್ಯ ಮುಂದಕ್ಕೂ, ಪ್ರಾಣಾಯಾಮ ಮಾಡುವುದಕ್ಕೂ ಆಯುಷ್ಯ ಮುಂದೆ ಹೋಗೋದಕ್ಕೂ ಏನು ಕಾರಣ ಸಂಬಂಧ ಅಂದರೆ, ಆಯುಷ್ಯವನ್ನು ಹೇಗೆ ಲೆಕ್ಕ ಹಾಕಬೇಕು ಅಂತ ಮೊದಲು ತಿಳ್ಕೊಳ್ಬೇಕು. ಆಯುಷ್ಯವನ್ನು ಲೆಕ್ಕ ಹಾಕುವ ಕ್ರಮ ಏನು? ಒಬ್ಬ ಮನುಷ್ಯನ ಒಂದು ದಿನವನ್ನು ಹೇಗೆ ಲೆಕ್ಕ ಹಾಕಬೇಕು ಅಂತ ತಿಳ್ಕೊಂಡ್ರೆ ಆಯುಷ್ಯದ ಲೆಕ್ಕ ಮಾಡೋದು ಸುಲಭ. ಒಬ್ಬ ವ್ಯಕ್ತಿಯ ಒಂದು ದಿನ ಅಂತಂದರೆ ಅವನು ಕ್ರಮಬದ್ಧವಾಗಿ 21,600 ಸಲ ಉಸಿರಾಡಬೇಕು. ಅದು ಒಂದು ದಿವಸ. ವಾಯುದೇವರು ನಮ್ಮೊಳಗೆ ಕುಳಿತುಕೊಂಡು ಹಂಸಮಂತ್ರ ಜಪ ಮಾಡುವ ಸಂಖ್ಯೆ, ಅದನ್ನೇ ಹರಿಕಥಾಮೃತ ಸಾರ ಹೇಳಿದ 632,302 ಶತಶ್ವಾಸ ಜಪಗಳು. ಇನ್ನು ಆಯುಷ್ಯದ ಪರಿಗಣನೆಯನ್ನು ಕ್ರಮಬದ್ಧವಾಗಿ ತಿಳ್ಕೊಳ್ಬೇಕು ಅಂದರೆ ಶ್ವಾಸಸಂಧಿಯನ್ನು ನೋಡಿ, ಅಲ್ಲಿ ಸ್ಪಷ್ಟ ವಿವರಣೆಯನ್ನೇ ಕೊಟ್ಟಿದ್ದಾರೆ ದಾಸರು. ಒಬ್ಬ ವ್ಯಕ್ತಿಯ ಒಂದು ದಿನದ ಉಸಿರಾಟ ಎಷ್ಟು, ಒಂದು ಪಕ್ಷಕ್ಕೆ ಎಷ್ಟು ಉಸಿರಾಟಗಳಾಗತ್ತೆ, ಒಂದು ತಿಂಗಳಿಗೆ ಎಷ್ಟು, 6 ತಿಂಗಳಿಗೆ ಎಷ್ಟು, ಒಂದು ವರ್ಷಕ್ಕೆ ಎಷ್ಟು, 100 ವರ್ಷದ ಶ್ವಾಸೋಚ್ಛ್ವಾಸದ ಸಂಖ್ಯೆ ಎಷ್ಟು, ಪ್ರತಿಯೊಂದನ್ನು ನಾವು ಕಷ್ಟಪಡೋದೇ ಬೇಡ, ದಾಸರು ನಮಗೆ ಸಿದ್ಧ ಮಾಡಿ ಕೊಟ್ಟು ಬಿಟ್ಟಿದ್ದಾರೆ. ಶ್ವಾಸಗಂಧಿ ನೋಡ್ಬೇಕಷ್ಟೇ, ನಮಗೆ ನೋಡುವಷ್ಟು ಪುರುಸತ್ತಿಲ್ಲ ಅಂದರೆ ಈಸಿ ಈಕ್ವೇಷನ್. ಏನು 21,600 ಇಂಟು 360 ಇಂಟು 100, 360 ದಿವಸ ಒಂದು ವರ್ಷಕ್ಕೆ, ಒಂದು ದಿನಕ್ಕೆ 21,600 ಬಾರಿ ಶ್ವಾಸೋಚ್ಛ್ವಾಸ ಮಾಡಬೇಕು. ಹಾಗಾದ್ರೆ ಒಂದು ವರ್ಷಕ್ಕೆ ಎಷ್ಟು ಅಂತ ನೋಡ್ಕೊಳ್ಳಿ, ಅದು 100 ವರ್ಷಕ್ಕೆ ಎಷ್ಟಾಗತ್ತೆ ಅಂತ ನೋಡಿ. ಇಷ್ಟು ಉಸಿರಾಟವನ್ನು ಆಡಿದ ಅಂತಾದರೆ ಅವನು 100 ವರ್ಷ ಬದುಕಿದ ಅಂತ ಅರ್ಥ. ಆ ಉಸಿರಾಟ 100 ವರ್ಷದಲ್ಲೂ ಮಾಡಬಹುದು, 3 ವರ್ಷದಲ್ಲೂ ಮುಗಿಯಬಹುದು. ಯಾಕೆ? ಉದ್ವೇಗ ಇತ್ತು, ಬರೀ ಮೂಗಲ್ಲಿ ಉಸಿರಾಡಲ್ಲ, ಬಾಯಲ್ಲಿ ಉಸಿರಾಡುತ್ತೆ. ಇನ್ನೂ ಕೆಲವೊಮ್ಮೆ ರೋಮಕೂಪಗಳಿಂದಲೂ ಉಸಿರಾಟ ಆಗತ್ತೆ. ತುಂಬ ವೇಗವಾಗಿ ಓಡಿ ಬಂದಾಗ, ಉದ್ವೇಗ ಹೆಚ್ಚಾದಾಗ, ದೇಹದ ಪ್ರತಿಯೊಂದು ರೋಮಗಳು ಎದ್ದು ನಿಲ್ಲುತ್ತೆ. ಆ ರೋಮಕೂಪಗಳಿಂದಲೂ ಉಸಿರಾಟ ಆಗಿರುತ್ತೆ. ದೇಹದೊಳಗಿದ್ದ ಉಸಿರು ಹೊರ ಹೋಗಿ ಒಳಗರುತ್ತದೆ. ಹಾಗಾಗಿ ಆ ಉದ್ವೇಗವನ್ನು ಮೊದಲು ತಡೆ ಹಿಡಿಯಬೇಕು. ರೋಗಾದಿಗಳಿಂದ ಮೂಗಲ್ಲಿ ಉಸಿರಾಡಲಿಕ್ಕೆ ಆಗಲಿಲ್ಲ, ಸರಿಯಾಗಿ ಉಸಿರಾಟ ಆಗ್ತಾ ಇಲ್ಲ, ಮೂಗಿನಲ್ಲಿ ಬಾಯಲ್ಲಿ ಉಸಿರಾಡ್ತೇವೆ, ಮೂಗಿನಿಂದಲೂ ಆಗ್ತಾ ಇದೆ, ಬಾಯಿಯಿಂದಲೂ ಆಗ್ತಾ ಇದೆ. ಹಾಗಾಗಿ ನಮ್ಮ ಆಯುಷ್ಯದ ದಿನಗಳ ಸಂಖ್ಯೆ ಕ್ಷೀಣ ಆಗ್ತಾ ಬರುತ್ತದೆ. ಯಾವಾಗ ಆರೋಗ್ಯವಾಗಿರ್ತೇವೆ, ಕ್ರಮಬದ್ಧವಾದ ಉಸಿರಾಟ ನಡೆಯುತ್ತದೆ, ಆಗ 100 ವರ್ಷಗಳನ್ನು ಒಂದೇ ಸಮಯದಲ್ಲಿ ಅನುಭವಿಸಬಹುದು. ಅಥವಾ ಪ್ರಾಣಾಯಾಮ ಮಾಡಿತು ಅಂತಾದರೆ ಅಷ್ಟು ಅವಧಿಯ ಉಸಿರಾಟ ಮುಂದೆ ಹೊರ. ಅನೇಕ ಋಷಿಮುನಿಗಳ ತಪಸ್ಸಿನ ಕ್ರಮ ಕೇಳಿದ್ದೇವೆ. ಧ್ರುವರಾಜರ ತಪಸ್ಸಿನ ಕ್ರಮದಲ್ಲೇ ಭಾಗವತ ಉಲ್ಲೇಖ ಮಾಡಿದ್ದುಂಟು. 5ನೇ ತಿಂಗಳಿನಿಂದ ಆರಂಭ ಮಾಡಿ ಉಸಿರಾಟವನ್ನೇ ಸ್ತಬ್ಧಗೊಳಿಸಿ ತಪಸ್ಸು ಮಾಡಿದ. ಅಲ್ಲಿಗೆ 2 ತಿಂಗಳ ಅವಧಿ ಹೆಚ್ಚಾಯಿತಲ್ಲ ಅವನು. ಹೀಗೆ ಅನೇಕ ವರ್ಷಗಳವರೆಗೆ ಪ್ರಾಣಾಯಾಮದಿಂದ ತಪಸ್ಸು ಮಾಡುವರಿದ್ದಾರೆ. ಅದನ್ನೇ ಭಗವದ್ಗೀತೆ ಎಚ್ಚರಿಸುತ್ತದೆ. ಪ್ರಾಣಾಪಾನ ಗತಿ ರುದ್ಧ್ವಾ ಪ್ರಾಣಾಯಾಮ ಪರಾಯಣಾ. ಪ್ರಾಣ ಅಪಾನ ಮೊದಲಾದ ವಾಯುವೃತ್ತಿಗಳನ್ನು ನಿಯಂತ್ರಣ ಮಾಡಿ ಪ್ರಾಣಾಯಾಮದಿಂದ ಉಪಾಸನೆ ಮಾಡುತ್ತಾರೆ. ಎಷ್ಟು ಸಮಯ ಅವರು ಉಸಿರನ್ನು ಬಿಗಿ ಹಿಡಿದಿದ್ರೋ ಅಷ್ಟು ದಿನಗಳ ಆಯುಷ್ಯ ಮುಂದೆ ಹೋಯಿತು. ಹಾಗಾಗಿ ಹಿಂದೆ ಋಷಿಮುನಿಗಳಾಗಲಿ, ಹಿಂದಿನ ಯುಗಗಳಲ್ಲಿದ್ದ ರಾಜಮಹಾರಾಜರುಗಳಾಗಲಿ 1000 ವರ್ಷ ಲಕ್ಷ ವರ್ಷ ಬದುಕಿದ್ರು. ಹಾಗಾದ್ರೆ ವೇದ ಹೇಳಿದ 100 ವರ್ಷದ ಆಯುಷ್ಯ ಸುಳ್ಳ ಅವರಿಗೆಲ್ಲ. ಆ 100 ವರ್ಷವನ್ನ 8 ದಿನಗಳಿಗೆ ಎಕ್ಸ್ಟೆಂಡ್ ಮಾಡಿಕೊಂಡ್ರು. 8 ವರ್ಷಗಳವರೆಗೆ ಎಕ್ಸ್ಟೆಂಡ್ ಮಾಡಿ ಪ್ರಾಣಾಯಾಮದ ಫಲವ ಇನ್ನೇನಲ್ಲ. ಆರೋಗ್ಯ ಸರಿಯಾಗಿದ್ದರೆ ಆ ಯೋಗ ಸಿದ್ಧಿಯಿಂದ ಆಯುಷ್ಯವನ್ನು ವೃದ್ಧಿ ಮಾಡಿಕೊಳ್ಳಬಹುದು. ಹಾಗೆ ಒಳ್ಳೆ ಜ್ಞಾನ ಸಂಪತ್ತು, ಶಾರೀರಿಕ ಬಲ, ಐಹಿಕ ಸಂಪತ್ತು ಎಲ್ಲ ಪಡೆಯುವುದಕ್ಕೆ ಕಾರಣವಾಗ್ತದೆ. ಅಜ್ಞಾನಾದಿಗಳು ದೂರ ಆಗ್ತದೆ. ಧನ್ವಂತರಿ ಅನುಗ್ರಹದ ಫಲ ಉನ್ಮಾದ ವಿಭ್ರಮಹರಹ. ಉನ್ಮಾದ ಅಂದರೆ ಮನಸ್ಸಿನ ಉದ್ವೇಗ, ಉದ್ರೇಕ, ಇನ್ನು ಮತಿಯ ಚಾಂಚಲ್ಯ, ಪಿತ್ತದ ವಿಕಾರ, ಇದನ್ನೆಲ್ಲ ವಿಭ್ರಮ ಅಂತ ಕರೀತಕ್ಕಂಥದ್ದು. ಮೆಂಟಲ್ ಇಂಬ್ಯಾಲೆನ್ಸ್ ಅಂತ ಕರೀತೀವಲ್ಲ, ಆ ಇಂಬ್ಯಾಲೆನ್ಸ್ ಆಗಿದ್ದು ಎಲ್ಲಿಂದ? 7 ಧಾತುಗಳಲ್ಲಿ 1 ಧಾತು ವಿಕಾರ ಆಯಿತು ಅಂತಾದರೆ ಈ ಮೆಂಟಲ್ ಇಂಬ್ಯಾಲೆನ್ಸ್ ಶುರುವಾಗ್ತದೆ. ಯಾವುದು? ಸಹಜವಾಗಿ ಹೇಳ್ತೇವೆ, ಯಾರು ಸ್ವಲ್ಪ ವಿಪರೀತವಾಗಿ ಪ್ರವೃತ್ತಿ ಮಾಡಿದರೆ ಅವನಿಗೆಲ್ಲ ಪಿತ್ತ ನೆತ್ತಿಗೆ ಇರಬೇಕು ಅಂತ. 7 ಧಾತುಗಳಲ್ಲಿ ಅದು ಕೂಡ ಒಂದು. 2ನೇ ಹೆಜ್ಜೆ ವಾತ ಪಿತ್ತ. ಪಿತ್ತ ಸುಷುಮ್ನಾನಾಡಿಯ ಮೂಲಕ ಶಿರಸ್ಸಿಗೆ ಏರಿಬಿಟ್ರೆ, ಮಸ್ತಿಷ್ಕಕ್ಕೆ ಏರಿತು ಅಂತಾದರೆ ವಿಪರೀತ ಪ್ರವೃತ್ತಿ ಆರಂಭ ಆಗುತ್ತೆ. ಮೆಂಟಲ್ ಬ್ಯಾಲೆನ್ಸ್ ಅನ್ನು ಕಳ್ಕೊಂಡ್ಬಿಡುತ್ತಾನೆ. ಅದನ್ನೇ ಪೈತ್ಯ, ಪಿತ್ತ ವಿಕಾರ ಅಂತ ಕರೀತಕ್ಕಂಥದ್ದು. ಅದನ್ನ ನಿಯಂತ್ರಣ ಮಾಡತಕ್ಕಂಥದ್ದು ಭಗವಂತನ ಧನ್ವಂತರಿ ಮಂತ್ರ ಜಪದ ಫಲ, ವಿಶಿಷ್ಟವಾದ ಫಲ. ಹಾಗಾಗಿ ಶರೀರವನ್ನು ಪರಿಶುದ್ಧವಾಗಿಡುತ್ತದೆ. ಆ ಅಜ್ಞಾನ, ವಿಪರೀತ ಜ್ಞಾನ, ಭ್ರಾಂತಿ, ಮೋಹ ಇವುಗಳನ್ನೆಲ್ಲ ಕಳೆಯುತ್ತದೆ. ಆ ಎಲ್ಲದಕ್ಕೆ ಸೇರಿ ಒಂದೇ ಶಬ್ದ ದಾಸರು ಬಳಸುವುದು, ಮಾಯಾ ಹಿಂದಾಗುವುದು. ಮಾಯಾ ಅಂದ್ರೆ ಇದೆಲ್ಲ. ಹಾಗೆ ಧನ್ವಂತರಿ ಜಪದ ಫಲ ಎಲ್ಲ ರೋಗಗಳ ಮೂಲ ಬೀಜ ಅದನ್ನೇ ಕಳೆದು ಬಿಡುತ್ತದೆ. ನಾನಾ ರೋಗದ ಬೀಜ ಬೇಯಿಸಿ ಕಳೆಯುವುದು ವೇಗದಿಂದ. ಎಲ್ಲ ರೋಗಗಳ ಮೂಲ ಬೀಜ ಪಾಪಕರ್ಮಗಳು, ಪೂರ್ವಜನ್ಮದಲ್ಲೇ ಮಾಡಿದ ಪಾಪಕರ್ಮ. ಆ ಹಿಂದೆ ಮಾಡಿದ ಪಾಪಗಳ ಫಲ ಇವತ್ತು ಅನೇಕ ರೋಗಗಳ ರೂಪದಿಂದ ನಮ್ಮನ್ನ ಕಾಡುತ್ತೆ. ಒಂದು ಮಾತಿದೆ ಶಾಸ್ತ್ರದಲ್ಲಿ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ. ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳು ಅದು ರೋಗಗಳ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ. ಅದಕ್ಕೆ ಗರುಡ ಪುರಾಣದ ಒಂದು ಅಧ್ಯಾಯವೇ ಹೇಳುತ್ತದೆ, ಪ್ರೇತಕಾಂಡದಲ್ಲೇ ಇರತಕ್ಕಂಥದ್ದು. ಗರುಡ ದೇವರ ಪ್ರಶ್ನೆಯ, ಏನೇನು ಪಾಪ ಮಾಡಿದ್ರೆ ಯಾವ ಯಾವ ರೋಗಗಳ ಲಕ್ಷಣ ಶರೀರದಲ್ಲಿ ಕಾಣುತ್ತದೆ? ಏನ ಏನ ಚ ಪಾಪೇನ ಯದ್ಯತ್ ಚಿಹ್ನಂ ಪ್ರಜಾಯತೆ ಅಂತ. ಯಾವ ಯಾವ ಪಾಪದ ಫಲ ಯಾವ ಯಾವ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ? ಪರಮಾತ್ಮ ಒಂದು ದೊಡ್ಡ ಪಟ್ಟಿಯೇ ಕೊಟ್ಟುಬಿಟ್ಟು, ಆ ಪಟ್ಟಿ ಇಟ್ಟುಕೊಂಡು ಅನಲೈಸ್ ಮಾಡಿಬಿಟ್ರೆ ಸರಿ, ನಮಗೇನು ರೋಗ ಇದೆ, ನಾವು ಹಿಂದಿನ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ವಿ ಅಂತ ಅರ್ಥ. ನಮಗೆ ಭಯ, ಯಾಕೆ ನಾವು ತೀರ್ಮಾನ ಮಾಡ್ಕೊಂಡು ಬಿಟ್ಟಿದ್ದೀವಲ್ಲ. ಗರುಡ ಪುರಾಣ ಅಂದರೆ ಬೇರೆ ಸಂದರ್ಭದಲ್ಲಿ ಮುಟ್ಟೋ ಹಂಗೆ ಇಲ್ಲ, ಎಲ್ಲೂ ಹೇಳಿಲ್ಲ. ಬಹಳ ಸಾರಸ್ಯ ಅಂದರೆ, ಗರುಡ ಪುರಾಣದ ಅನೇಕ ವಾಕ್ಯಗಳನ್ನು ಆಚಾರ್ಯರು ಭಾಷ್ಯದಲ್ಲಿ ಪ್ರಮಾಣವಾಗಿ ಕೊಟ್ಟದ್ದು. ಉಕ್ತಂಚಕಾರುಡೇ ಆದರೆ ನಮ್ಮ ತಪ್ಪು ಅಂತ ಕಲ್ಪನೆ ಇದೆ, ಕೆಲವರದ್ದಂತೂ ಇನ್ನೂ ವಿಪರೀತ ಕಲ್ಪನೆ ಇದೆ. ಕೆಲವರು ಕೇಳೋದಂತು ಗರುಡ ಪುರಾಣ ಮನೇಲಿ ಇಟ್ಕೊಳ್ಬೋದಾ, ಯಾಕೆ ಇಟ್ಕೋಬಾರ್ದು? ಏನು ಗರುಡ ಪುರಾಣ ಮನೇಲಿ ಇಟ್ಕೊಳ್ಳದೆ ಹೋದ್ರೆ ನಾವೇನು ಅಮರರಾಗಕ್ಕೆ ಸಾಧ್ಯ ಇಲ್ಲ. ಅದಿದ್ದ ಕೂಡಲೇ ಪ್ರಾಣ ಹೋಗ್ತಾರೆ ಅಂತಲೂ ಅಲ್ಲ, ನಮ್ಮ ಗುರುಗಳು ಹತ್ಯೆ ಮಾಡಿರ್ತಾರೆ, ಇದ್ದಾಗ ಕೇಳಲ್ಲ, ಕೇಳೋ ಹೊತ್ತಿಗೆ ಅವರಿರಲ್ಲ, ಇನ್ನು ಯಾವಾಗ ಅರ್ಥ ಆಗೋದು ಅಂತ ಪ್ರಶ್ನೆಯೇ ಇಲ್ಲ. ಎಲ್ಲ ವಿಷಯಗಳು ಕೇಳಬಹುದಾದ್ದೇ, ಆ ತಪ್ಪು ಕಲ್ಪನೆ ಬರಲಿಕ್ಕೆ ಕಾರಣ ಒಂದೇ. ಸಾಮಾನ್ಯವಾಗಿ ಯಾರಾದರೂ ಮನೆಯಲ್ಲಿ ದೇಹತ್ಯಾಗ ಮಾಡಿದ್ದರೆ ಆ ಸಂದರ್ಭದಲ್ಲಿ ಪ್ರೇತಕಾಂಡ ಓದುವ ಕ್ರಮ ಇದೆ. ಆದರೆ ನಮಗದರಲ್ಲಿ ಇನ್ನೂ ಬೇರೆ ವಿಷಯ ಇದೆ ಅನ್ನೋದು ಗೊತ್ತಿಲ್ಲ. ಗರುಡ ಪುರಾಣ ಅಂದರೆ ನಮ್ಮ ಕಲ್ಪನೆ ಏನಾಗಿದೆ, ಬರೀ ಪ್ರೇತಕಾಂಡ ಒಂದೇ ಇಲ್ಲ, ಮೂರು ಕಾಂಡಗಳಿವೆ: ಬ್ರಹ್ಮಕಾಂಡ, ಪ್ರೇತಕಾಂಡ, ಧರ್ಮಕಾಂಡ. ಮೂರು ಭಾಗ ಇದೆ ಗರುಡ ಪುರಾಣದಲ್ಲಿ. ಅದರಲ್ಲಿ ಪ್ರೇತಕಾಂಡದ ಕೆಲವು ಅಧ್ಯಾಯಗಳನ್ನು ಯಾರಾದರೂ ದೇಹತ್ಯಾಗ ಮಾಡಿದಾಗ ಮನೆಯಲ್ಲಿ ಶ್ರವಣ ಮಾಡುವ ಕ್ರಮ ಬಂತು. ಯಾಕೆಂದರೆ ಅಲ್ಲಿ ಹೇಳಿದ ಕ್ರಮಗಳನ್ನು ಗಮನ ಇಟ್ಟು ಕೇಳಿದಾಗ ಶ್ರದ್ಧೆಯಿಂದ ಔರ್ಧ್ವದೈಹಿಕ ಕ್ರಿಯೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ. ಅದೊಂದೇ ಉದ್ದೇಶವೇ ಹೊರತು ಬೇರೆ ಸಂದರ್ಭದಲ್ಲಿ ಓದಬಾರದು ಅಂತ ಎಲ್ಲೂ ಹೇಳಲಿಲ್ಲ, ಎಲ್ಲೂ ನಿಷೇಧ ಮಾಡಿಲ್ಲ. ಖಂಡಿತ ಓದಬಹುದು, ಓದೋದರಿಂದ ಯಾವ ಅನರ್ಥವೂ ಖಂಡಿತ ಆಗೋದಿಲ್ಲ. ಆ ಗರುಡ ಪುರಾಣದ ಒಂದು ಅಧ್ಯಾಯ ಇಡೀ ಪರಮಾತ್ಮ ಹೇಳುತ್ತಿದೆ, ಏನು ಪಾಪ ಮಾಡಿದರೆ ಯಾವ ರೋಗ ಬರ್ತದೆ, ಯಾವ ಜನ್ಮ ಬರ್ತದೆ, ಯಾವ ಯಾವ ತಪ್ಪಿಗೆ ಏನೇನು ಶಿಕ್ಷೆ ಇದೆ ನೋಡಿ. ಬಹಳ ವಿಶಿಷ್ಟವಾದಂತಹ ಅಂಶಗಳೆಲ್ಲ ಹೇಳಿದ್ದಾರೆ. ಆದ್ದರಿಂದ ಎಲ್ಲ ರೋಗಗಳಿಗೆ ಮೂಲ ಪೂರ್ವಜನ್ಮಗಳಲ್ಲಿ ಮಾಡಿದಂತಹ ಪಾಪಕರ್ಮಗಳು. ಆ ಪಾಪಕರ್ಮಗಳನ್ನು ಪರಮಾತ್ಮ ನಾಶ ಮಾಡುತ್ತಾನೆ. ಅದಕ್ಕೆ ಆ ಪಾಪ ಅಂತ ಶಬ್ದ ಬಳಸೋದಿಲ್ಲ ದಾಸರು. ನಾನಾ ರೋಗದ ಬೀಜ ಬೇಯಿಸಿ ಕಳೆವರು ಏಗದಿಂದ. ರೋಗಕ್ಕೆ ಬೀಜ ಯಾವುದು? ಪಾಪ. ಅದನ್ನು ನಾಶ ಮಾಡುತ್ತಾನಂತೆ. ಹೇಗೆ ನಾಶ ಮಾಡುವುದು? ಬೀಜವನ್ನು ನಾಶ ಮಾಡೋದಂದ್ರೆ ಯಾವ ರೀತಿ? ಅದನ್ನು ಸೀಳೆ ಹಾಕಿಬಿಡೋದು, ಅಥವಾ ಕೆಲವು ಬೀಜಗಳು ಬೆಂಕಿಯಲ್ಲಿ ಬಿದ್ದರೆ ಸುಟ್ಟು ಹೋಗುತ್ತೆ, ಮತ್ತಿನ್ನೇನದು ಬೆಳೆಯೋಲ್ಲ. ಬರೀ ಸುಟ್ಟರಲ್ಲ, ಸುಟ್ಟರೂ ಬೆಳೆಯೋ ಬೀಜಗಳಿದ್ದಾವೆ, ಬಹಳ ವಿಶಿಷ್ಟವಾದ ಬೀಜಗಳಿದ್ದಾವೆ. ಜಯತೀರ್ಥರು ಒಂದು ಒಳ್ಳೆ ದೃಷ್ಟಾಂತ ಕೊಡುತ್ತಾರೆ, ಬಹಳ ಸವಕಾರ ದೃಷ್ಟಾಂತ. ಪ್ರಾಯ ಅದರ ಕಲ್ಪನೆ ನಮಗಿರೋದಿಲ್ಲ. ಆಶ್ಚರ್ಯಪಟ್ಟುಕೊಂಡು ಮಾತಾಡೋದನ್ನು ಕೇಳುತ್ತೇವೆ. ಕ್ಯಾರೆಕ್ಟರ್ ಜನ ಈ ಘಟ್ಟದ ಸಾಲಿನಲ್ಲಿ ವಾಹನದಲ್ಲಿ ಹೋಗುವವರು ಮಾತಾಡ್ತಾರೆ, ಏನ್ರಿ ಆ ತುದಿಲಿ ಯಾರೇ ಬಾಳೆಗಿಡ ಬೆಳೆಸಿದವರು? ಅದು ಯಾರು ಬೆಳೆಸಿದ್ದಲ್ಲ, ತಾನೇ ಬೆಳೆದದ್ದು. ಎಲ್ಲಿಂದ ಬಂತು ಬಾಳೆಗಿಡ? ಕಾಡಿನ ಮಧ್ಯದಲ್ಲಿ ಬಾಳೆಗಿಡ ಬಂದದ್ದೆಲ್ಲಿ? ಆ ಬಾಳೆಗಿಡದ ಸುತ್ತಮುತ್ತ ಸ್ವಲ್ಪ ನೋಡಬೇಕು, ಆಶ್ಚರ್ಯ ಆಗಿದೆ. ಏನು ಸುತ್ತ ಬಿದಿರು, ಮಧ್ಯದಲ್ಲಿ ಬಾಳೆಗಿಡ ಇದೆ, ಎಲ್ಲಿಂದ ಬಂತು? ಜಿತೀರ್ಥರು ಉತ್ತರ ಕೊಟ್ಟಿದ್ದಾರೆ. ದಾವದಹನ ದಗ್ಧಾನ ವೇತ್ರ ಬೀಜಾನ ವೇತ್ರಾಂಕುರಂ ಅಜನಯಿತ್ವ ಕದಲೀಕಾಂಡ ಜನನ ಸಾಮರ್ಥ್ಯ ದರ್ಶನಾತ್. ಬಿದಿರು ಜೋರಾಗಿ ಗಾಳಿ ಬೀಸಿದ ಒಂದಕ್ಕೊಂದು ಜೋರಾಗಿ ಕಿತ್ಕೊಳ್ತು ಅಂತಂದ್ರೆ ಕಾಡ್ಗಿಚ್ಚು ಶುರುವಾಯಿತು. ಆ ಕಾಡ್ಗಿಚ್ಚಿನಲ್ಲಿ ಬಿದಿರಿನ ಬೀಜ ಏನಾದರೂ ಸುಟ್ಟು ಹೋದರೆ ಅದರಿಂದ ಬಾಳೆ ಇದಾಗುತ್ತೆ, ಕಾಡು ಬಾಳೆ ಅಂತ ಹೆಸರುತ್ತೆ. ಹಾಗೆ ಬರೀ ಸುಟ್ಟರೆ ಪ್ರಯೋಜನ ಇಲ್ಲ, ಬೆಂದು ಹೋಗಬೇಕು. ಬೀಜ ಬೇಯಿತು ಅಂತಾದರೆ ಮತ್ತೆ ಅದರಿಂದ ಮೊಳಕೆ ಬರುವುದಿಲ್ಲ. ಅದಕ್ಕೆ ದಾಸರು ಬಳಸುವ ಶಬ್ದದಲ್ಲಿ ಬಹಳ ವೈಶಿಷ್ಟ್ಯ ಇದೆ. ಹಾಗಾಗಿ ಒಂದು ವಿಷಯ ಚೆನ್ನಾಗಿ ನೆನಪಿಟ್ಟುಕೊಳ್ಬೇಕು ನಾವು. ಇವತ್ತು ನಿಜವಾಗಿ ಬೇಸರ ಆಗ್ತದೆ. ಅನೇಕರು ತಾವೇನೋ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ತಿಳ್ಕೊಳ್ತಾರೆ, ಅವರಿಗೆ ಬೇಸರ ಆದರೂ ಪರವಾಗಿಲ್ಲ, ನೇರವಾಗಿ ಹೇಳುವಂಥದ್ದು. ಹರಿದಾಸರ ಕೃತಿಗಳನ್ನು ತಮ್ಮಿಷ್ಟಕ್ಕೆ ಬೇಕಾಗುವಂತೆ ರಾಗ ಹೊಂದುವುದಿಲ್ಲ ಅಂತ ಪದಗಳನ್ನೇ ತೆಗೆದುಹಾಕುವ ಕೆಲಸ ಮಾಡುತ್ತಾರೆ. ಹ್ರಸ್ವವನ್ನು ದೀರ್ಘ ಮಾಡುವುದು, ದೀರ್ಘವನ್ನು ಹ್ರಸ್ವ ಮಾಡುವುದು, ಆ ಏತ್ವ ಓತ್ವ ಬದಲಾವಣೆ ಮಾಡಿಬಿಟ್ರೆ ಅರ್ಥವೇ ಬದಲಾಗಿ ಹೋಗ್ತದೆ. ಬಹಳ ಗಮನ ಇರಬೇಕು. ಅಷ್ಟೇ ಅಲ್ಲ, ಹರಿದಾಸರೆಲ್ಲ ಕೃತಿಗಳನ್ನು ರಚನೆ ಮಾಡುವಾಗ ಸುಮ್ಮನೆ ಏನೋ ಒಂದು ಲೆಟರ್ ಪ್ಯಾಡ್ ಇಟ್ಟುಕೊಂಡು ಬರೆದು ಶಬ್ದಗಳನ್ನು ಜೋಡಿಸಿದ್ದಲ್ಲ. ಅಲ್ಲಿರುವ ಒಂದೊಂದು ಪದವನ್ನು ಬಳಸಬೇಕಾದರೂ ಆ ಪದದಲ್ಲಿರತಕ್ಕಂತಹ ವರ್ಣಾಭಿಮಾನಿ ಭಗವದ್ ರೂಪಗಳನ್ನು ಚಿಂತನೆ ಮಾಡಿ ರಚನೆ ಮಾಡಿದವು. ಅದಕ್ಕೆ ಸಾಕ್ಷಿಯಾಗಿ ಶ್ರೀಧ ವಿಠಲರ ಒಂದು ಮಾತನ್ನು ನಾವು ನೋಡಬಹುದು. ಜಗನ್ನಾಥದಾಸರ ಬಗ್ಗೆ ಹೇಳುವಾಗ ಅವರಿರ್ತಾರೆ, ಮೇದಿನಿಯೊಳಗುಳ್ಳ ಗಂಗಾದಿತೀರ್ಥ ಪತಿಗಳು ಇವರ ಕಾದುಕೊಂಡಿಹರು ಅಂದರೆ ಬಹಳ ಎಚ್ಚರಿಕೆ ಮಾತು. ಆ ಗ್ರಂಥವನ್ನು ಬರೆಯುವಾಗ ತೀರ್ಥಾಭಿಮಾನಿಗಳು ಕಾಯ್ತಾ ಇದ್ದರಂತೆ. ಯಾವಾಗ ಅಕ್ಷರವನ್ನು ಬರೆಯುವುದಕ್ಕೆ ಮತಿಯನ್ನು ಸಿದ್ಧ ಮಾಡುತ್ತಾರೆ ಆ ಜಲದಲ್ಲಿ ನಾವು ಸನ್ನಿಹಿತರಾಗಬೇಕು ಅಂತ. ಹಾಗೆ ಪದಗಳನ್ನು ಬಳಸುವಾಗ ಪ್ರಾಕೃತ ಶಬ್ದಗಳಾದರೂ ಅವುಗಳಲ್ಲಿ ಪರಮಾತ್ಮನ ವಿಶಿಷ್ಟ ರೂಪಗಳನ್ನು ಚಿಂತನೆ ಮಾಡಿ ಆ ಪದಗಳನ್ನು ಬಳಸ್ತಾ ಪರಮಾತ್ಮನ ಗುಣಗಾನ ಮಾಡಿದ್ದಾರೆ. ಹಾಗಾಗಿ ಇದು ಬರೀ ಪ್ರಾಕೃತ ಅಂತ ತಿಳ್ಕೋಬೇಡಿ. ಭಗವದ್ ರೂಪಗಳನ್ನು ಸಂಸ್ಕಾರಪೂರ್ವಕ ತಿಳಿಸೋದರಿಂದ ಇದು ಸಂಸ್ಕೃತ. ಅದಕ್ಕೆ ಫಲಸ್ತುತಿ ಸಂಧಿಯಲ್ಲೂ ಕೂಡ ಶ್ರೀಧ ವಿಠಲರ ಒಂದು ಮಾತನ್ನು ಚೆನ್ನಾಗಿ ಹೇಳುತ್ತಾರೆ, ಗಮನ ಇರಬೇಕು ನಮಗೆ. ಶ್ರೀ ಕೃತಿಪತಿಯ ಅಮಲ ಗುಣಗಳು ಈ ಕೃತಿಯೊಳಗಿರಲು ಪ್ರಾಕೃತವೇ ಸಂಸ್ಕೃತ, ಸಂದೇಹವೇ. ಅದನ್ನು ನಮಗಿಷ್ಟ ಬಂದಂತೆ ಬದಲಾಯಿಸ್ತೇವೆಂದರೆ ಏನು ಅಧಿಕಾರ ಇದೆ ನಮಗೆ? ಒಂದೊಂದು ಅಕ್ಷರ ವ್ಯತ್ಯಾಸ ಮಾಡಿದರೂ ಅರ್ಥ ಬದಲಾಗ್ತದೆ. ಬಹಳ ಎಚ್ಚರಿಕೆ ಇರಬೇಕು. ನಮಗಿಷ್ಟ ಬಂದಂತೆ ಅರ್ಥ ಪದಗಳನ್ನು ಬದಲಾಯಿಸುವುದು, ಕೆಲವು ಕಡೆಯಂತೂ ಅಂಕಿತಗಳನ್ನೇ ಬದಲಾಯಿಸಿದ್ದಿದೆ. ಯಾಕೆಂದರೆ ಆ ಒಂದು ಅಂಕಿತದ ಕೃತಿಗಳು ಹೆಚ್ಚು ಪ್ರಸಿದ್ಧ ಇಲ್ಲ. ಹಾಗಾಗಿ ಇದೆಲ್ಲೋ ವ್ಯತ್ಯಾಸ ಮಾಡಿದ್ದಾರೆ ಅಂತ ಇವರೇ ತೀರ್ಮಾನ ಮಾಡಿಕೊಂಡು ಅಂಕಿತವೇ ಬದಲಾಯಿಸಿಟ್ಟದ್ದು. ಅದಕ್ಕೆ ಎರಡು ಕೃತಿಗಳನ್ನು ಸ್ಪಷ್ಟ ಉದಾಹರಣೆ ಕೊಡಬಹುದು. ಇವತ್ತಿನ ಕಾಲದಲ್ಲಿ ಎಲ್ಲ ಕಡೆಯಲ್ಲೂ ಈ ಸಿಡಿಗಳ ಹಾವಳಿಯಿಂದಾಗಿ ಅವರು ಹೇಳಿದ್ದೇ ಸಾಹಿತ್ಯ. ಬೇರೆ ಮೂಲ ಪ್ರತಿಗಳನ್ನು ಇಟ್ಟುಕೊಂಡು ಇಲ್ಲಿ ಸ್ಪಷ್ಟ ಇದೆ ಅಂದರೂ ಇಲ್ಲ ಇಲ್ಲ ಇರಲಿ ಹೀಗಿದೆ ಅದರಿಂದ ಇದೆ ಸರಿ. ನಾನು ಹೇಳಿದ ಮೂಲಕ ಮೂರೇ ಕಾಲು ಅನ್ನೋ ಬುದ್ಧಿ ಏನು ಮಾಡಲಿಕ್ಕಾಗಲ್ಲ. ಕನಕದಾಸರ ಪ್ರಸಿದ್ಧವಾದ ಕೃತಿ ನೋಡಿ, ಅಲ್ಲಿ ಅವರು ಬಳಸಿದ ಮೂಲ ಪಾಠ ಬೇರೆ ಇದೆ. ಎಲ್ಲರೂ ಹೇಳುತ್ತಾರೆ ದಾಸನಾಗುವ ಕೃತಿ ಆರಂಭ ಮಾಡುವಾಗ ಎಲ್ಲರೂ ಏಸು ಕಾಯಂಗಳು, ಏಸು ಅಲ್ಲ ಏಸೋ ಕಾಯಂಗಳು, ಅರ್ಥ ಇರೋದಿಲ್ಲ. ಎಷ್ಟು ಶರೀರ ದಾಟಿ ಬಂದಿದ್ದೇವೋ ಗೊತ್ತಿಲ್ಲ, ಎಷ್ಟೋ ಶರೀರ ಅನ್ನೋದಕ್ಕೂ ಎಷ್ಟು ಶರೀರ ಅನ್ನೋದಕ್ಕೂ ಅರ್ಥ ಎಷ್ಟು ವ್ಯತ್ಯಾಸ ಇದೆ? ಎಷ್ಟೋ ಶರೀರ ದಾಟಿಕೊಂಡಿದ್ದೀವಿ, ನಮಗೆ ಗೊತ್ತಿಲ್ಲ. ಏನೋ ನಮ್ಮ ಪುಣ್ಯ ಇವತ್ತು ಮನುಷ್ಯ ಶರೀರ ಸಿಕ್ಕಿದೆ. ಈ ಅರ್ಥಕ್ಕೂ ಎಷ್ಟು ಶರೀರ ದಾಟಿ ಬಂದದ್ದರಿಂದ ಮನುಷ್ಯ ಶರೀರ ಸಿಕ್ಕಿದೆ ಅಂದರೂ ಅರ್ಥ ಎಷ್ಟು ವ್ಯತ್ಯಾಸ ಆಗ್ತಿದೆ? ಮೂಲ ಉದ್ದೇಶವೇ ಬದಲಾಗಿದೆ. ಹೀಗೆ ಎಷ್ಟೋ ಕೃತಿಗಳನ್ನು ಆ ಪದಗಳ ಅರ್ಥ ಜ್ಞಾನ ಇಲ್ಲದೆ ನಮ್ಮ ಬುದ್ಧಿಗೆ ತೋಚಿದಂತೆ ಸ್ವರಕ್ಕೋ ತಾಳಕ್ಕೋ ಹೊಂದಾಣಿಕೆ ಆಗೋದಿಲ್ಲ ಅಂತ ಬದಲಾವಣೆ ಮಾಡುದು. ಆಚಾರ್ಯರು ಇದನ್ನು ಮೊದಲೇ ಎಚ್ಚರಿಸಿದ್ದಾರೆ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿಕಾನಪಿ ಕುರಿಯು ಕ್ವಚಿತ್ಯ ವ್ಯತ್ಯಾಸಂ. ಕ್ವಚಿತ್ ವ್ಯತ್ಯಾಸಂಚ ಕುರಿಯು. ಅದು ಬರೀ ಶಾಸ್ತ್ರ ಗ್ರಂಥಗಳಿಗೆ ಮಾತ್ರ ಮೀಸಲಾಗಿರೋದಲ್ಲ, ಎಲ್ಲ ಗ್ರಂಥಗಳಿಗೂ ಹಾಗೆ ಇಂತಹ ಅನೇಕ ವ್ಯತ್ಯಾಸಗಳು. ಹಾಗೆ ಮತ್ತೊಂದು ಪ್ರಸಿದ್ಧವಾದ ಕೃತಿ, ಅದು ಜಯವಿಠಲರ ಕೃತಿ. ಜಯವಿಠಲ ಅನ್ನೋ ಅಂಕಿತ ಬಂದಿದೆ, ಅದು ಗೊತ್ತಿಲ್ಲದೆ ವಿಜಯ ವಿಠಲ ಅಂತ ದಾಸರನ್ನೇ ಬದಲಾಯಿಸಿಟ್ಟಿದ್ದುಂಟು. ಛಂದಸ್ಸನ್ನು ನೋಡಿ, ವ್ಯತ್ಯಾಸ ಗೊತ್ತಾಗುತ್ತೆ. ಎಲ್ಲರೂ ಹೇಳುವ ಹಾಡೆ ಇಂಥ ಪ್ರಭುವ ಕಾಣಿ. ವಿಜಯದಾಸರ ಕೃತಿ ಅಲ್ವೇ ಅಲ್ಲ. ಮರುತಾಂತರ್ಗತ ಸಿರಿಜಯ ವಿಠಲ ಛಂದಸ್ಸಿಗೆ ಸರಿ ಹೋಗುತ್ತೆ. ಮಧ್ಯದಲ್ಲಿ ವಿ ಸೇರಿಸಿರೋ ಒಂದು ಮಾತ್ರೆ ಹೆಚ್ಚಾಯಿತು. ಅಲ್ಲಿ ಸಿರಿ ತೆಗೆದಾಕಿ ವಿಜಯ ವಿಠಲ ಮಾಡಿದರೆ ಎರಡು ಮಾತ್ರೆಗಳು ಹೊರಟೋಯ್ತು. ಎಷ್ಟು ಛಂದಸ್ಸು ವ್ಯತ್ಯಾಸ ಆಗುತ್ತೆ. ಛಂದಸ್ಸನ್ನು ಬದಲಾಯಿಸಿದರೆ ಛಂದೋಭಿಮಾನಿ ದೇವತೆಗಳಿಗೆ ಅವಮಾನ. ಎನ್ನೈ ದಿವಸ ನಾನು ಅದನ್ನು ಪ್ರಸ್ತಾಪ ಮಾಡಿದ್ದೆ. ಒಂದೊಂದು ಛಂದಸ್ಸಿಗೂ ಕೂಡ ಒಬ್ಬೊಬ್ಬ ಅಭಿಮಾನಿ ದೇವತೆ ಇದ್ದಾರೆ. ಪುರುಷೋತ್ತರ ವ್ಯಾಖ್ಯಾನದಲ್ಲಿ ಮಂತ್ರಾಲಯ ಪ್ರಭುಗಳ ಎಲ್ಲ ದೇವತೆಗಳ ಹೆಸರನ್ನು ಉಲ್ಲೇಖ ಮಾಡಿದ್ದುಂಟು. ಹಾಗಾಗಿ ನಮ್ಮಿಷ್ಟ ಬಂದಂಥ ಸಾಹಿತ್ಯ ಬದಲಾಯಿಸಲಿಕ್ಕೆ ಹೋದರೆ ವರ್ಣಾಭಿಮಾನಿ ಭಗವದ್ ರೂಪಗಳನ್ನ ಬದಲಾಯಿಸಿದಂತೆ ಆಯಿತು, ಛಂದೋಭಿಮಾನಿ ದೇವತೆಗಳಿಗೆ ಅವಮಾನ ಮಾಡಿದಂತೆ ಆಯಿತು. ಈ ಎಚ್ಚರಿಕೆ ಇರಬೇಕು ನಮಗೆ. ಸುಮ್ಮನೆ ಸಾಹಿತ್ಯ ಓದಿದರೂ ಸಾಲದು, ಬರೀ ಸಂಗೀತವನ್ನು ಅಳವಡಿಸಿಕೊಂಡು ಹೇಳಿದರೂ ಸಾಲದು. ಹರಿದಾಸರ ಸಾಹಿತ್ಯಕ್ಕೆ ತನ್ನದೇ ಆದ ಒಂದು ವಿಶಿಷ್ಟ ಸ್ಥಾನ ಇದೆ. ಹಾಗಾಗಿ ಅವರು ಬಳಸುವ ಪ್ರತಿಯೊಂದು ಶಬ್ದದಲ್ಲೂ ಕೂಡ ಬಹಳ ಸೂಕ್ಷ್ಮತೆ ಇರುತ್ತದೆ. ಅದನ್ನು ಗಮನದಲ್ಲಿಟ್ಟುಕೊಂಡು ನಾವು ವಿಚಾರ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲೂ ಅಷ್ಟೇ, ನಾವು ಹೇಳಬಹುದಾಗಿತ್ತು, ಮೂಲ ಬೀಜವನ್ನು ಕಳೆಯುವ ಸಾಕು. ಬೀಜವನ್ನೇ ತೆಗೆದುಹಾಕ್ತಾನೆ, ಬೀಜ ತೆಗೆದುಹಾಕಿದ್ರೆ ಮುಗೀತಲ್ಲ, ಮತ್ತೆ ಗಿಡ ಎಲ್ಲಿ ಬರ್ತದೆ? ಬೀಜ ತೆಗೆದುಹಾಕಿದ್ರಿಂದ ಈಗ ಬರದೇ ಇರಬಹುದು. ಕೆಲವು ಬೀಜಗಳು ಇತ್ತಲ್ಲೇ ಮೊಳಕೆ ಹೊಡೆಯುತ್ತವೆ ಎಂದು ಸ್ವಲ್ಪ ತಂಪಾದ್ರೆ ಸಾಕು. ರಾಗಿ ಬೆಳೆಯುವರೆಂದು ಕೇಳಿದ್ರೆ ಹೇಳುತ್ತಾರೆ, ಹಿಟ್ಟಲ್ಲಿಗೆ ಸ್ವಲ್ಪ ತಂಪು ವಾತಾವರಣ ಬಂದರೆ ಸಾಕು, ರಾಗಿ ಹಿಟ್ಟಲ್ಲೇ ಮೊಳಕೆ ಬರುತ್ತೆ. ಹೌದಲ್ಲ? ಹಾಗಾಗಿ ಬೀಜ ತೆಗೆದರೆ ಸಾಲದು, ಅದಿನ್ಯಾವತ್ತು ಬೆಳೆಯದಂತೆ ಮಾಡಬೇಕಾದ್ರೆ ಬೇಯಿಸುವುದು ಮನೆಯ ಹಂತ. ಅದಕ್ಕೆ ದಾಸರು ಸ್ಪಷ್ಟ ನಿರ್ದೇಶನ ಕೊಡತಕ್ಕಂಥದ್ದು, ನಾನಾ ರೋಗದ ಮೂಲ ಬೀಜ ಬೇಯಿಸಿ ಕಳೆಯುವುದು ಯಾವಾಗ? ವೇಗದಿಂದ. ಇವತ್ತು ಧನ್ವಂತರಿ ಮಂತ್ರ ಜಪ ಮಾಡಿದ್ದೀವಿ, ಇನ್ಯಾವುದೋ ಜನ್ಮದಲ್ಲಿ ರೋಗ ಪರಿಹಾರ ಆಗ್ತಿರಲ್ಲ, ಆ ತಕ್ಷಣವೇ. ಅದಕ್ಕೆ ಅವಧಿಯನ್ನು ಕೂಡ ಆಚಾರ್ಯರು ಬಹಳ ಚೆನ್ನಾಗಿ ಹೇಳ್ತಾರೆ ಸಂತ್ರಕಾರದಲ್ಲಿ. ಎಂತಹ ವಿಷಮ ಜ್ವರ ಇದ್ದರೂ ಕೂಡ ಧನ್ವಂತರಿ ಮಂತ್ರ ಜಪ ಮಾಡಿ ದೂರ್ವೆಯನ್ನ ಗೋಘೃತದಲ್ಲಿ ಅದ್ದಿ ಆಹುತಿ ಕೊಟ್ಟರೆ ಸಪ್ತರಾತ್ರ ಜ್ಯೋತಿರ್ವಿನಶ್ಯತಿ, ಸಪ್ತರಾತ್ರಾತ್ ಜ್ಯೋತಿ ವಿನಶ್ಯತಿ. ಸ್ಪಷ್ಟವಾದ ನಿರ್ದೇಶನ. ಅದಕ್ಕೆ ವೇಗದಿಂದ ನಾವು ಡಾಕ್ಟರ್ ಹತ್ರ ಮೆಡಿಸಿನ್ ತಗೊಂಡವ್ರು ಹೇಳ್ತಾರೆ, ಇವತ್ತು ತಗೊಂಡಿದ್ದೀರಿ, ಇನ್ನೂ ಟೈಮ್ ಬೇಕು, ಅದಕ್ಕೆ ನಿಮ್ಮ ದೇಹಕ್ಕೆ ಔಷಧಿ ಹಿಡಿಬೇಕು, ಹಿಡಿಯೋದಕ್ಕೆ ಎಷ್ಟು ಟೈಮ್ ಬೇಕು ಹೇಳಕ್ಕಾಗಲ್ಲ. ನಮ್ಮ ಆಚಾರ್ಯರ ಆ ಪ್ರಶ್ನೆನೇ ಇಲ್ಲ, ಸಪ್ತರಾತ್ರ ಅದು ತೀರ್ಮಾನ, ಏಳು ದಿವಸದಲ್ಲಿ ಹೊರಟು ಹೋಗ್ಬೇಕು, ಇರೋದೇ ಇಲ್ಲ. ಇಷ್ಟು ನಿರ್ಧಾರಾತ್ಮಕವಾಗಿ ಹೇಳತಕ್ಕಂತಹ ಸಾಮರ್ಥ್ಯ. ಅದನ್ನೇ ದಾಸರು ತಾವು ಆ ರೀತಿಯಲ್ಲಿ ಧನ್ವಂತರಿ ಮಂತ್ರದ ಪ್ರಯೋಗ ಮಾಡಿ ವಿಶಿಷ್ಟವಾದ ಅನುಗ್ರಹ ಮಾಡಿದ್ದಾರೆ. ಜಗನ್ನಾಥದಾಸರು ಸಾಕ್ಷಿ ಇದ್ದಾರೆ. ಹಾಗಾಗಿ ನಾನಾ ರೋಗದ ಬೀಜ ಬೇಯಿಸಿ ಕಳೆಯುವುದು ವೇದದಿಂದ ಅಂತ ಸ್ಪಷ್ಟವಾದ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಅಂಶವನ್ನು ತಿಳಿಸ್ತಾ ಇವತ್ತಿನ ಚಿಂತನೆಯನ್ನು ಶ್ರೀಕೃಷ್ಣಾರ್ಪಣ ಮತ್ತು ಸರ್ವೇಂದ್ರಿಯ ಪ್ರೇರಗೇಣ ಶ್ರೀ ಪ್ರಾಣಪತಿ ನೀರಿತ ಯದವೋಚಮಂತೇನ ಪ್ರಿಯತಾಂ ಸಮಲಾಲಯ ಕರ್ಮಣ ಮನಸಾ ವಾಚ ಚಾಚೇಷ್ಟಾ ಮಮ ನಿತ್ಯಶಃ ಕೇಶವಾರಾಧನೆ ಸಾತ್ ಜನ್ಮ ಜನ್ಮಾಂತರೇಷ್ವಪೀ